विदितं सौभक्तानाम् अस्माकं नृहरे हरे तदासु कार्यं कार्यज्ञ प्रलयर्कायितप्रभ हरिकथामृतसार गुरुगळ करुणदिन्दापणितु पेळुवे परम भगवत् भक्तरिदनादरदि केळुवुदु. ನೆಕ್ಸ್ಟ್ ಪದ್ಯ, ಇಷ್ಟು ರೂಪಗಳನ್ನ ಕೇಳಿದ ಮೇಲೆ ಒಂದು ಸಂದೇಹ ಬರುತ್ತೆ. ಏನಂತ ಸಂದೇಹ ಅಂದ್ರೆ ಒಂದು ಡೌಟ್ ಅಂದ್ರೆ, ಇಷ್ಟು ನಾವು ಹೇಳಿದ ಮೇಲೇನು, ಇಷ್ಟು ಹೇಳ್ತಾರೆ ದಾಸರು, ಇಷ್ಟು ಹೇಳಿದ್ದಾರೆ, ಕೇಳಿದ ಮೇಲೇನು ನಮಗೆ ಕಷ್ಟಗಳು ಬರ್ತಾನೆ ಇರುತ್ತಲ್ಲ ಅಂದ್ರೆ, ಅದಕ್ಕೆ ಒಂದು ಆನ್ಸರ್ ನಮ್ಗೆ ಇದೆ, ಕಷ್ಟಗಳು ಬರ್ತಾ ಇದೆ ಅಂದ್ರೆ ನಾವು ಹೇಳಿದ ಮಾತ್ರಕ್ಕೆ ಎಲ್ಲಾ ಪಾಪಗಳು ಹೋಗೋದಿಲ್ಲ, ಏನೋ ನಮ್ಮ ಪರಾರಬ್ಧ, ಏನೋ ನಮ್ಮ ಕರ್ಮ, ಇದಕ್ಕೆ ಏನೋ ಇದೆ, ಅದಕ್ಕೆ ಇದೆಲ್ಲ ಬರುತ್ತೆ ಅಂತ ನಾವು ಸಮಾಧಾನ ಮಾಡ್ಕೋತೀವಿ. ಬಿಕಾಸ್ ಇನ್ ಒನ್ ಸ್ಟ್ರೋಕ್ ಎಲ್ಲ ಹೋಗೋದಿಲ್ಲ, ಅಪರೋಕ್ಷ ಜ್ಞಾನಿಗಳಿಗೆ ಹೋಗೋದಿಲ್ಲ ಅಂತ ಆಚಾರ್ಯರು ಹೇಳ್ತಾರೆ. ಸೊ ಹಾಗಿರುವಾಗ ಇದು ಎಲ್ಲಿಂದ ಬರುತ್ತೆ, ವಾಟ್ ಈಸ್ ದ ಸೀಟ್ ಆಫ್ ಆಲ್ ದಿಸ್ ಅಂತ ಹೇಳುವಾಗ ಈ ಒಂದು ಈ ಪದ್ಯ ಕ್ಲಾರಿಫೈಸ್ ದಟ್ ಎಲ್ಲಿಂದ ಬರುತ್ತೆ, ಹೇಗೆ ಬರುತ್ತೆ ಎಂಬುದನ್ನು ಹೇಳ್ತಾರೆ. ಈ ಪದ್ಯ ಹೀಗಿದೆ. ೀರೆರಡು ಶತದಷ್ಟಧಿಕ ಹದಿನಾರು ಸಾವಿರ ರೂಪ ಸರ್ವಶ ರೀರದೊಳು ಶಬ್ದಾದಿಗಳದಿಷ್ಠಾನದೊಳಗಿಪ್ಪ ಮಾರುತನು ನಾಗಾದಿ ರೂಪದಿ ಮೂರನೇ ಗುಣಮಾನಿಸಿದು ಗಾರಮಣ ವಿದ್ಯಾಕುಮೋಹವ ಕೊಡುವ ಕರಣಕ್ಕೆ ಅಂತ ಹೇಳ್ತಾರೆ. ಇದಕ್ಕೆ ನಮಗೆ ಈ ತರ ಒಂದು ಜ್ಞಾನ ಬರ್ಲಾಂಗಿರೋದು, ಆಮೇಲೆ ಅಜ್ಞಾನ, ಬರೀ ಕತ್ತಲೆ, ಏನು ಗೊತ್ತಿಲ್ಲ. ದೇರ್ ಆರ್ ನಮ್ಗೆ ಸ್ಟ್ರೇಟ್ ಫಾರ್ವರ್ಡ್ ಆಗಿ ಹೇಳ್ಬೇಕಂದ್ರೆ ನಮ್ಗೆ ಮೋಸ್ಟ್ ಆಫ್ ದ ಥಿಂಗ್ಸ್ ಏನೇನು ಗೊತ್ತಿಲ್ಲ ಭಗವಂತನ ಬಗ್ಗೆ ಅಂದ್ರೆ ಅಜ್ಞಾನ, ಕತ್ತಲೆ ಇರುತ್ತೆ. ಸಮಟೈಮ್ಸ್ ರಾಂಗ್ ನಾಲೆಡ್ಜ್ ಬರುತ್ತೆ, ಕತ್ತಲೆ ಇರೋದು. ನಾಟ್ ನೋಯಿಂಗ್ ಇಸ್ ಒನ್ ಥಿಂಗ್, ನೋಯಿಂಗ್ ಇಟ್ ಇಸ್ ನೋಯಿಂಗ್ ಇಟ್ ಡಿಫ್ರೆಂಟ್ಲಿ ಅಂದ್ರೆ ಏನು, ನೋಯಿಂಗ್ ಇಟ್ ಡಿಫ್ರೆಂಟ್ಲಿ ಅಂದ್ರೆ ಯಾವ್ದು ಇದೆಯೋ, ಯಾವ್ದು ಒಂದು ಇದೆಯೋ, ಒಂದು ತಮ್ಮ ಒಂದು ಕಪ್ ಇದೆ, ಕಪ್ಪನ್ನ ಕಪ್ಪು ಅಂತ ತಿಳ್ಕೊಳ್ಳೋದು ಜ್ಞಾನ ಆಗತ್ತೆ. ಆ ಕಪ್ಪನ್ನ ನೋಡಿ ಅದು ಏನೋ ಒಂದು ಪ್ಲೇಟ್ ಅಂತ ತಿಳ್ಕೊಂಡ್ರೆ ಅದು ಒಂದು ಮೋಹ ಆಗತ್ತೆ, ಮೋಹ ಅಥವಾ ಭ್ರಾಂತಿ ಆಗತ್ತೆ. ಯಾಕೆಂದ್ರೆ ಒಂದಕ್ಕೆ ಇನ್ನೊಂದಾಗಿ ತಿಳ್ಕೊಳ್ಳೋದು ಅಂದ್ರೆ ಯಾವ್ದು ಇದೆಯೋ, ಒಂದು ಕಪ್ ಇದೆ ಅಂತ ಅನ್ಕೊಳ್ಳಿ, ಆ ಕಪ್ಪು ಇದೆ ಅಂಬೋದು ಗೊತ್ತಾಗೋದಿಲ್ಲ. ಇರೋ ಒಂದು ವಸ್ತು ಇಲ್ಲ ಅಂತ ತಿಳ್ಕೊಳ್ತೀವಿ, ಯಾವ ವಸ್ತು ಇಲ್ಲವೋ ಅದನ್ನ ಇದೆ ಅಂತ ಮಿರಾಜ್ ಹೇಳ್ತಾರೆ. ನಾವು ಒಂದು ಇದು ಹಾರ್ಟ್ಸ್ ಅನ್ನ ಇದೆ, ನಾವು ಪ್ರಯಾಣ ಮಾಡುವಾಗ ನೀರಿದ್ದಂತೆ ಕಾಣುತ್ತೆ, ಅದಕ್ಕೆ ಭ್ರಮೆ ಅಂತ ಹೇಳ್ತೀವಿ. ಯಾಕೆ ಅಂದ್ರೆ ಅಲ್ಲಿ ನೀರು ಇಲ್ಲ, ನೀರು ಇಲ್ಲ, ನೀರು ಇಲ್ಲದನ್ನ ಇದೆ ಅಂತ ತಿಳ್ಕೊಳ್ಳೋದು, ಏನೋ ನೀರು ಇದೆ ಅಂತ ತಿಳ್ಕೊಳ್ಳೋದು. ಮತ್ತು ಏನು ಇದೆ ಅಲ್ಲಿ, ಬಿಕಾಸ್ ಆಫ್ ದ ರಿಫ್ರಾಕ್ಷನ್ ಅಂಡ್ ಎವ್ರಿಥಿಂಗ್, ಆ ಒಂದು ಆ ತರ ಕಾಣಿಸುತ್ತೆ, ಅದು ಕಾಣಿಸೋದನ್ನ ಇಲ್ಲ ಅಂತ ತಿಳ್ಕೊಳ್ಳೋದು. ಯಾವ್ದು ಸೊ ಭ್ರಮೆಗೆ ಎರಡು ಬೇಕು, ಯಾವುದು ಇದೆಯೋ ಅದು ಇಲ್ಲ ಅಂತ ತಿಳ್ಕೊಳ್ಳೋದು, ಯಾವುದು ಇಲ್ಲವೋ ಅದನ್ನ ಇದೆ ಅಂತ ತಿಳ್ಕೊಳ್ಳೋದು. ಈ ತರ ಭ್ರಮೆ ಬರುತ್ತೆ. ಸಮಟೈಮ್ಸ್ ನಮ್ಗೆ ಭ್ರಮೆಗಳು, ಅನೇಕ ಭ್ರಮೆಗಳು ಬರುತ್ತೆ. ಸೊ ಈ ಭ್ರಮ ಬರುತ್ತೆ. ಸೊ ಹೀಗೆ ಡಿಫ್ರೆಂಟ್, ಈ ಭ್ರಮೆನೇ ಒಂದು ಆಗ್ರಹ ತರ ಬರುತ್ತೆ. ಸೋ ಮೆನಿ ವೇಸ್ ಬರುತ್ತಲ್ಲ, ಇದಕ್ಕೆಲ್ಲ ಏನು ಮೂಲ ಕಾರಣ, ಎಲ್ಲಿಂದ ಬರುತ್ತೆ ಇದೆಲ್ಲ ಅಂತ ಹೇಳಿದೆ. ಇಲ್ಲಿ ಹೇಳ್ತಾರೆ, ಇಲ್ಲಿ ಈರೆರಡು ಇದು ಯಾರು ಕೊಡ್ತಾರಂದ್ರೆ ಕೊನೆ ಲಾಸ್ಟ್ ಲೈನ್ ಲಿ ಹೇಳ್ತಾರೆ, ಶ್ರೀ ದುರ್ಗಾರಮಣ ವಿದ್ಯಾಕುಮೋಹವ ಕೊಡುವ ಕರಣಕ್ಕೆ ಅಂತ. ನಮಗೆ ಈ ನಾಲೆಡ್ಜ್ ಎಲ್ಲವೂ ನಮಗೆ ಬರೋದು ಈ ಕರಣ ಅಂದ್ರೆ ಕರಣಕ್ಕೆ ಅಂದ್ರೆ ಕರಣ ಅಂದ್ರೆ ಇಂದ್ರಿಯಗಳು. ಎಲ್ಲಾ ಇಂದ್ರಿಯಗಳು ತಗೊಳ್ಳಿ, 10-12 ತಗೋಬಹುದು, 10 ಇಂದ್ರಿಯಗಳು ನಮ್ಗೆ, ಜ್ಞಾನೇಂದ್ರಿಯಗಳು 5, ಕರ್ಮೇಂದ್ರಿಯಗಳು 5, ಮತ್ತು ಒಂದು ಮನಸ್ಸು ಇದೆ, ಒಂದು ಬುದ್ಧಿಯೂ ಇದೆ. ಸೊ ಹೀಗೆ ಯು 12, ಯು ಕ್ಯಾನ್ ಟೇಕ್ ಆಲ್ ದ 12 ತಗೋಬಹುದು, ಪ್ಲಸ್ ಎವ್ರಿಥಿಂಗ್ ಅದಕ್ಕೆ ಸಂಬಂಧಪಟ್ಟ ಮನಸ್ಸು, ಎವ್ರಿಥಿಂಗ್ ಯು ಕ್ಯಾನ್ ಟೋಟಲಿ ಎಲ್ಲವೂ. ಜ್ಞಾನಕ್ಕೆ ಏನೇನೆಲ್ಲ ಬಳಸ್ತೀವೋ, ಕರ್ಮ ಮಾಡ್ಲಿಕ್ಕೆ ಏನೇನೆಲ್ಲ ಬಳಸ್ತೀವೋ ಅದನ್ನ ಕರಣ ಅಂತ ತಗೊಳ್ತಾರೆ. ಮೂಲತಃ ತಗೊಳ್ಳೋದು ಮನಸ್ಸು, ಮನಸ್ಸು ಮತ್ತು ಜ್ಞಾನೇಂದ್ರಿಯಗಳನ್ನ ತಗೊಳ್ತಾರೆ. ಈ ಜ್ಞಾನೇಂದ್ರಿಯಗಳು ಮೂಲಕ ತಾನೆ ನಮ್ಗೆ ಎಲ್ಲವೂ ಬರುತ್ತೆ. ಮನಸ್ಸು ಪ್ರಾಸೆಸ್ ಮಾಡಿ ಬುದ್ಧಿ ಸ್ಥಿರ ಮಾಡಿದ್ರು ಇದು ಈ ಇಂದ್ರಿಯಗಳ ಮೂಲಕವಾಗಿ ಬರುತ್ತೆ. ಅದಕ್ಕೆ ಈ ಕರಣದಲ್ಲಿ ಇದ್ದು ಈ ಮೋಹವನ್ನ, ಕುಮೋಹವನ್ನ, ಕು ಅಂದ್ರೆ ಕೆಟ್ಟದಾದ ಮೋಹ, ಅಂದ್ರೆ ಮೋಹ ಅಂದ್ರೆ ಅದೇ ಭ್ರಮ, ಒಂದಕ್ಕ ಒಂದು ತಿಳ್ಕೊಳ್ಳೋದು. ಅಜ್ಞಾನ ಒಂದು, ಅಜ್ಞಾನದಿಂದ ಭ್ರಮೆ ಒಂದು, ಅಜ್ಞಾನ ನಾಟ್ ನೋಯಿಂಗ್, ಭ್ರಮೆ ಅಂದ್ರೆ ಒಂದಕ್ಕೆ ಇನ್ನೊಂದಾಗೆ ಬೇರೆ ಅಂತೆ ತಿಳ್ಕೊಳ್ಳೋದು.
ಸೊ ಇದು ಮೋಹವನ್ನ ಯಾರು ಕೊಡ್ತಾರಂದ್ರ ದುರ್ಗಾ ಶ್ರೀ ದುರ್ಗಾ ರಮಣ ದುರ್ಗಾ ರಮಣ ಕೊಡ್ತಾನಂತ ಹೇಳ್ತಾರೆ. ಅಂದ್ರೆ ಯಾರು ಕೊಡುವನು ಭಗವಂತನೇ ಕೊಡ್ತಾನಂತ ಹೇಳುವಾಗ ವಿಶೇಷವಾಗಿ ದುರ್ಗಾ ರಮಣ ಅಂತ ಹೇಳ್ತಾರೆ. ದುರ್ಗಾ ರಮಣ ಅಂತ ಯಾಕೆ ಹೇಳ್ತಾರ ಅಂದ್ರೆ ಇದು ಎಲ್ಲಿಂದ ಮೂಲತಃ ಬರುತ್ತೆ ಅಂತ ಹೇಳ್ತಾರೆ. ಮೂಲತಃ ಇದೆಲ್ಲ ನಮ್ಗೆ ಬರಬೇಕಂದ್ರೆ ಈವನ್ ಒಂದು ಅಪರೋಕ್ಷ ಜ್ಞಾನ ಏನ್ ಸಮಟೈಮ್ಸ್ ತಗೊಳ್ಳಿ ಅವರಿಗೆ ತಿರೋಧಾನ ಮುಂತಾದಿರೋ ಕಾಲದಲ್ಲಿ ಅವ್ರಿಗೆ ಯಾಕೆ ಬರುತ್ತೆ ಅಂದ್ರೆ ಅವರ ಲಿಂಗ ದೇಹಕ್ಕೆ ಹೋಗ್ತಾರೆ. ಆ ಲಿಂಗದೇಹ ಈಸ್ ಆಲ್ಸೋ ಲಿಂಗದೇಹ ಅಂದ್ರೆ ಇಟ್ ಈಸ್ ಮೇಡ್ ಆಫ್ ಪ್ರಕೃತಿ ಮ್ಯಾಟರ್ ಇಂದ ಆದದ್ದು ಲಿಂಗದೇಹ. ಅದು ಒಳಗೆ ನಮ್ಮ ಸ್ವರೂಪ ಆ ಜೀವ ಇದ್ದಾನೆ. ಆ ಜೀವದಲ್ಲೇ ಕೆಲವು ಅಂಶಗಳು ಇರುತ್ತೆ, ಅದು ಚೇತನಾತ್ಮಕವಾಗಿರುತ್ತೆ. ಅದಕ್ಕೆ ತಕ್ಕಂತೆ ಆ ಲಿಂಗದೇಹ ಅಂಬೋದಿರುತ್ತೆ. ಆ ಲಿಂಗದೇಹದಲ್ಲಿ ಏನಿರುತ್ತೆ ಅಂದ್ರೆ ಒಂದು ತಮ ಅದು ಮೂರು ಗುಣದಿಂದಲೇ ಆಗಿರುತ್ತೆ, ಸತ್ವರಜ ತಮ ಆಗಿರುತ್ತೆ. ಅಂದ್ರೆ ಆವರಣ ಅಂದ್ರೆ ಇಟ್ ಇಸ್ ನಾಟ್ ದ ವೇ ವಿ ಸಿ, ಒಂದಕ್ಕೆ ಮೇಲೆ ಒಂದಕ್ಕೆ ಮೇಲೆ ಒಂದು ಒಂದು ಜಸ್ಟ್ ನಾವು ಒಂದು ರ್ಯಾಪ್ ಮಾಡ್ತೀವಲ್ಲ ಆ ತರ ರ್ಯಾಪ್ ಅಲ್ಲ, ಒಂದಿರೋ ಕಡೆನೆ ಇನ್ನೊಂದು ಇರುತ್ತೆ. ದೇ ಆರ್ ಆಲ್ ಒಂದು ಪ್ರಿಸಮ್ಲಿ ಹೇಗೆ ಸ್ಪೇಸು ಲೈಟು ಎಲ್ಲವೂ ಇರುತ್ತೆ ಒಂದೇ ಜಾಗದಲ್ಲಿ ಎಲ್ಲವೂ ಇರುತ್ತೆ. ಹಾಗೇನೆ ಈ ಮೂರು ಗುಣಗಳು ಇರುತ್ತೆ. ಅದಕ್ಕೆ ಆ ಆವರಣ ಸತ್ವ ರಜ ತಮಸ್ಸು ಮೂರು ಇರುತ್ತೆ. ಸೊ ಇಲ್ಲಿ ಮೂರಲ್ಲಿ ತಮೋ ಆವರಣ ಅಂತ ಇರುತ್ತೆ ತಮಸ್ಸು. ಆ ತಮಸ್ಸು ಲಿಂಗದೇಹದಲ್ಲಿ ತಮಸ್ಸು ಇರುತ್ತೆ. ಆ ತಮಸ್ಸಿಗೆ ಅಭಿಮಾನಿಯಾಗಿ ದುರ್ಗಾದೇವಿ ಇರ್ತಾಳೆ. ಈ ದುರ್ಗೆ ಏನು ಮಾಡ್ತಾಳಂದ್ರೆ ಈ ದುರ್ಗೆ ಬಗ್ಗೆ ಹೇಳುವಾಗ ಹೇಳ್ತಾರೆ ಈ ದುರ್ಗೆ ಶೀ ಪುಟ್ಸ್ ದ ಕರ್ಟನ್. ಈವನ್ ಎಷ್ಟೋ ಒಂದು ನಾವು ನೋಡ್ತೀವಿ ರುದ್ರಾದಿ ದೇವತೆಗಳಿಗೆ ಅರ್ಜುನ ಇಂದ್ರಾದಿ ದೇವತೆಗಳಿಗೆ ಅವ್ರಿಗೆ ಎಲ್ಲವೂ ಗೊತ್ತಿರುತ್ತೆ. ಇದ್ರೂ ಸಮಟೈಮ್ಸ್ ದೇ ಫರ್ಗೆಟ್ ಆರ್ ದೇ ಡೋಂಟ್ ರಿಯಲೈಸ್ ದೇವ್ರನ್ನ ದೇವ್ರನ್ನ ಅಂತೂ ತಿಳ್ಕೊಳ್ಳೋದಿಲ್ಲ. ಏನೋ ಒಂದು ನನ್ನ ಅರ್ಜುನ ಎಷ್ಟೋ ಸತಿ ನಾವು ಮಹಾಭಾರತದಲ್ಲಿ ನೋಡ್ತೀವಿ ಹೇಗೆ ಏನಾಗತ್ತೆ ಅವ್ರಿಗೆ ಅವ್ರ ಅಪರೋಕ್ಷ ಜ್ಞಾನಿಗಳಾಯ್ತಲ್ಲ, ಅಪರೋಕ್ಷ ಜ್ಞಾನಿ ಮಾತಲ್ಲ ದೇವತಾ ಪುರುಷರಾಯ್ತಲ್ಲ ಅಂದ್ರೆ ಅಲ್ಲಿ ಹೇಳ್ತಾರೆ ಅಲ್ಲಿ ತಮೋ ಆವರಣದಲ್ಲಿ ದುರ್ಗೆಯೇ ಇದ್ದಾಳೆ. ಈ ಪಂಚಪ್ರಾಣರು ಉಪಪ್ರಾಣರು ಯಾರ್ಯಾರು ಮೂಲತಃ ದುರ್ಗಾದೇವಿ ಇರ್ತಾಳೆ. ಆ ದುರ್ಗಾದೇವಿ ಅವರವರ ಯೋಗ್ಯತೆ ಅವರವರ ಕರ್ಮಕ್ಕೆ ಅನುಗುಣವಾಗಿ ಆಯಾ ಕಾಲದಲ್ಲಿ ಯಾವತ್ತೂ ದೇವತೆಗಳಿಗಿರೋದೇ ಯಾವತ್ತೂ ಒಮ್ಮೆ ಒಂದು ತಪ್ಪತ್ತೆ. ಯಾಕೆ ತಪ್ಪತ್ತಂದ್ರೆ ಈ ದುರ್ಗಾ ಇದ್ದಾಳಲ್ಲ ಈ ದುರ್ಗೆ ಒಂದು ಒಂದು ಕರ್ಟನ್ ತರ ಹಾಕ್ಬಿಡ್ತಾರೆ, ಟೆಂಪ್ರರಿ ಕರ್ಟನ್ ತರ ಹಾಕ್ಬಿಡ್ತಾರೆ, ಅವ್ರಿಗೆ ಕಾಣಿಸೋದಿಲ್ಲ, ದೇವ್ರು ಎಂಬುದೇ ಮರ್ತು ಹೋಗ್ತಾರೆ ಕೆಲವೊಮ್ಮೆ. ಸೊ ಅದು ಅವಳು ಮಾಡ್ತಾಳೆ ಅಂತ ಹೇಳಿ ಇನ್ನೊಂದು ಕ್ಲಾರಿಫೈ ಮಾಡ್ತಾ ಇದ್ದಾರೆ ಇಲ್ಲಿ ದುರ್ಗಾ ಅಂತ ಹೇಳುವಾಗ. ಅದಕ್ಕೆ ದುರ್ಗಾ ಅಂತ ಹೇಳುವಾಗ ಶ್ರೀ ದುರ್ಗಾ ರಮಣ ದುರ್ಗೆನೇ ಮಾಡ್ತಾಳ ಇದು ಅಂತ ನಾವು ದುರ್ಗಾದೇವಿ ಮಾಡ್ತಾಳ ಅಂತ ತಿಳ್ಕೊಂಡ್ರು ತಪ್ಪಾ, ದುರ್ಗೆಯೂ ಮಾಡ್ತಾಳ. ದುರ್ಗೆಯಲ್ಲಿ ದುರ್ಗಾ ರಮಣ ದುರ್ಗಾ ಅಂಬೋ ಶಬ್ದದಿಂದ ಭಗವಂತನೇ ಇದ್ದು ಅದನ್ನ ಮಾಡಿಸ್ತಾನ ಅಂತ ಹೇಳ್ತಾರೆ ದುರ್ಗಾ ರಮಣ ಅಂತ ಹೇಳ್ತಾರೆ. ದುರ್ಗಾ ರಮಣ ಅಂತ ಹೇಳುವಾಗ ಇನ್ನೊಂದು ಅಡ್ಜೆಕ್ಟಿವ್ ಹಾಕ್ತಾರೆ ಶ್ರೀ ದುರ್ಗಾ ಶ್ರೀಕಾರವನ್ನು ಹಾಕ್ತಾ ಇದ್ದಾರೆ. ಯಾಕೆ ಅಂದ್ರೆ ಇದು ಯಾಕೆ ಹಾಕ್ತಾ ಇದ್ದಾರೆ ಅಂದ್ರೆ ದುರ್ಗಾ ರಮಣ ಅಂದ್ರೆ ನಾವು ಏನೋ ಓದುವಾಗ ದುರ್ಗಾ ಅಂದ್ರೆ ನಮ್ಗೆ ಪಾಪ್ಯುಲರ್ ದುರ್ಗಾ ಏನು ನಮ್ಗೆ ಪಾರ್ವತಿಯೇನೇ ದುರ್ಗಾ ಅಂತ ನಾವು ಕರಿತೀವಿ. ಆ ದುರ್ಗಾ ರಮಣ ಅಂದ್ರೆ ರುದ್ರರು ರುದ್ರದೇವರು ಇದನ್ನೆಲ್ಲ ಮಾಡ್ತಾರ ಅಂತ ತಿಳ್ಕೊಳ್ತೀವಿ. ಅದು ತಪ್ಪಲ್ಲ, ಅದೂ ಕರೆಕ್ಟು. ಆ ರುದ್ರರಲ್ಲಿ ಯಾಕೆಂದ್ರೆ ಈ ತರ ಒಂದು ತಾಮಸ ಅಹಂಕಾರ ತಾಮಸದಿಂದ ಹುಟ್ಟೋದು ಎಲ್ಲ ರುದ್ರದೇವರ ಕೆಲಸ ಇದನ್ನು. ಆ ರುದ್ರರ ಒಳಗೆ ಆ ತಾಮಸ ಅಹಂಕಾರ ತಾಮಸ ಇದಕ್ಕೆ ಅಭಿಮಾನಿಯಾದ ರುದ್ರರ ಒಳಗೆ ಇವಳು ಇದ್ದಾಳೆ, ಯಾರು ಭಾರತೀ ದೇವ ಇದ್ದಾಳೆ, ಭಾರತಿ ಭಾರತೀ ರಮಣ ಇರ್ತಾರೆ, ಭಾರತಿ ಭಾರತೀ ರಮಣ ಆದ ಮೇಲೆ ದುರ್ಗಾ ದುರ್ಗಾ ರಮಣನು ಇರ್ತಾನೆ. ಸೊ ಮೂಲತಃ ದುರ್ಗಾ ರಮಣ ಅಂತ ಹೇಳುವಾಗ ಅದು ಯಾರು ದುರ್ಗೆ ಅಂತ ತೋರ್ಸ್ಲಕ್ಕೆ ಶ್ರೀ ಶಬ್ದವನ್ನ ಬಳಸ್ತಾರೆ. ಈ ಶ್ರೀ ಶಬ್ದವನ್ನ ಬಳಸುವ ಮೂಲಕವಾಗಿ ಎರಡಾಗತ್ತೆ, ಒಂದು ಶ್ರೀ ಮತ್ತು ದುರ್ಗಾ ಬೇರೆ ಅಲ್ಲ, ಅದು ಎರಡೂ ಒಂದೇ. ಶ್ರೀ ಯಾರೋ ಅವಳೇ ಭೂ, ಅದು ಒಂದು ರೂಪ ಅವಳದು. ಸೊ ಶ್ರೀ ಮತ್ತು ದುರ್ಗಾ ಎರಡು ಲಕ್ಷ್ಮಿಯ ರೂಪಗಳೂ ಒಂದೇ. ಈ ಒಂದು ರೂಪದಿಂದ ಅವನು ಮಾಡ್ತಾನ. ಸೊ ಶ್ರೀ ದುರ್ಗಾ ರಮಣ ಅಂತ ಹೇಳಿದ್ದಾರಂತ ಒಂದು ಅರ್ಥ. ಇನ್ನೊಂದು ನಮಗೆ ಪ್ರಯೋಜಕ ಆಗಬೇಕು, ನಮಗೆ ನಮ್ಮಲ್ಲಿ ಇರುವಂತಹ ಪಾಪಗಳೆಲ್ಲ ಇರುತ್ತೆ. ಈ ಪಾಪಗಳು ನಮ್ಮ ಇಂದ್ರಿಯಗಳ ಮೂಲಕವಾಗ ಒಂದಕ್ಕೊಂದು ತಿಳ್ಕೊಳ್ಳೋದು, ದೇವರು ಏನಾದ್ರು ನಮ್ಗೆ ಕಷ್ಟ ಬಂದಾಗ ಏನಪ್ಪ ದೇವರಿದ್ದು ಮಾಡಿನೂ ಏನು ಪ್ರಯೋಜನ, ದೇವರನ್ನೇ ಬೈತೀವಿ ನಾವು, ದೇವರನ್ನ ಬೈತೀವಿ ನನಗೆ ಮಾತ್ರ ಯಾಕೆ ಕಷ್ಟ ಬಂದವು ಅಂತ ಹೇಳ್ತೀವಿ, ಇನ್ನೊಬ್ರಿಗೆ ಬಂದಿಲ್ಲ ನಮ್ಗೆ ಮಾತ್ರ ಯಾಕೆ ಇಷ್ಟು ಮಾಡ್ತಾ ಇದ್ದೀನಿ, ಈ ತರ ಎಲ್ಲ ನಮ್ಮ ಬುದ್ಧಿ ಹೋಗತ್ತೆ. ಸೊ ಇದೆಲ್ಲ ಹೋಗ್ಬೇಕು. ಯಾಕೆಂದ್ರೆ ಯಾಕೆ ಇದು ಹೋಗ್ಬೇಕು, ಒಂದು ಎಕ್ಸಾಂಪಲ್, ಒಂದಿರುತ್ತೆ. ಒಂದು ನಮಗೆ ಏನೋ ಒಂದು ನಾವು ಚೆಂದಾಗ ಓದಿ ಏನೋ ಮಾಡಿದ್ವಿ, ನಮ್ಮ ಪಕ್ಕದ ಮನೆ ಹುಡುಗಿ ಇದ್ದಾಳೆ ಅವಳು ಏನೋ ಓದಲ್ಲ, ಅವಳಿಗೆ ಫಸ್ಟ್ ರ್ಯಾಂಕ್ ಬಂದ್ಬಿಡತ್ತೆ, ಅವಳಿಗೆ ಅವಾರ್ಡ್ಸ್ ಎಲ್ಲ ಬರುತ್ತೆ, ನಮ್ಗೆ ಒಂದು ಬರೋದಿಲ್ಲ, ಒಂದು ಬರೋದಿಲ್ಲ. ಆದ್ರೆ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ, ಅವಳಿಗೆ ಬಂದು ಎಲ್ಲ ಸಿಕ್ಕತ್ತೆ, ಎಲ್ಲ ಪ್ರಸಾದ ಅದು ಎಲ್ಲ ಸಿಕ್ಕತ್ತೆ, ನಮಗೆ ಏನು ಸಿಕ್ಕಲ್ಲ, ಬರೀ ಏನೋ ಒಂದು ಚೂರು ದರ್ಶನ ದೂರದಿಂದ ಆಗತ್ತೆ. ಆವಾಗ ಮನಸ್ಸು ತಕ್ಕಂತ ಏನಾಗತ್ತೆ, ನಾವು ಏ ಅವಳು ಅವಳು ಅವಳಿಗೆ ನಾನು ಎಷ್ಟು ಮಾಡ್ತೀನಿ, ದಿನಾಗ ಮಾಡ್ತೀನಿ, ಇದು ಮಾಡ್ತೀನಿ, ನನಗೆ ಒಂದು ಇಲ್ಲ, ಇವಳು ಒಂದು ಮಾಡೋದಿಲ್ಲ, ಇವಳಿಗೆ ಎಲ್ಲ ಸಿಕ್ಕತ್ತ ಅಂತ ಆಟೋಮ್ಯಾಟಿಕ್ ಆಗಿ ನಮ್ಗೆ ಬಂದ್ಬಿಡತ್ತೆ. ಆವಾಗ ನಮ್ಗೆ ಗೊತ್ತಾಗೋದಿಲ್ಲ, ತಪ್ಪು ಅಂಬೋದು ಅದು ಗೊತ್ತಾಗೋದಿಲ್ಲ, ನಮ್ಮ ದುಃಖದಿಂದ ನಾವು ಹೇಳ್ಬಿಡ್ತೀವಿ, ಅದೂ ಒಂದು ದೊಡ್ಡ ತಪ್ಪಾಗತ್ತೆ ಅಂತ. ಯಾಕೆ ತಪ್ಪಾಗತ್ತೆ ಅದು ಅಂದ್ರೆ, ಏನು ನಾವು ಮಾಡಿದೀವಿ ಇವಾಗ, ನನಗೆ ಸಿಕ್ಕಬೇಕು ಇದು, ನನಗೆ ಈ ಪ್ರಸಾದ ಈ ದರ್ಶನ ಎಲ್ಲವೂ ನಾನು ಇಷ್ಟು ಮಾಡಿದ್ದಕ್ಕೆ ನನಗೆ ಸಿಕ್ಕಬೇಕು. ಅವಳಿಗೆ ದೇವರು ಕೊಟ್ಟಿದ್ದಾನೆ, ಅವಳಿಗೆ ಕೊಟ್ಟಿದ್ದಾನೆ, ಕೆಲವರಿಗೆ ಅದು ಇರಲ್ಲ, ಅವಳಿಗೆ ಕೊಡ್ಲಿ ಏನ್ ಬೇಕಾದ್ರೂ ಮಾಡ್ಲಿ, ನನಗೆ ಕೊಟ್ಟಿಲ್ಲವೇ ಅಂತ ಬರುತ್ತೆ, ನನಗೆ ಕೊಟ್ಟಿಲ್ಲ ದೇವರು ಅಂತ ಬರುತ್ತೆ. ಸಮ್ ಪೀಪಲ್ ದೇ ಡೋಂಟ್ ಅಷ್ಟೊಂದು ಇರಲ್ಲ, ಏನಪ್ಪ ಅವಳಿಗೆ ಏನೋ ಫಸ್ಟ್ ಕೊಟ್ಟು ಎಲ್ಲ ಮಾಡ್ತಾನೆ ದೇವರು, ಬಟ್ ನನಗೆ ಮಾಡ್ಕೊಳ್ಳಿ, ಅವಳಿಗೆ ಏನ್ ಬೇಕಾದ್ರೂ ಸಿಕ್ಕಲಿ, ನನಗೆ ಕೊಟ್ಟಿಲ್ಲವೇ ದೇವರು, ನನಗೆ ಯಾಕೆ ಇದೆಲ್ಲ ಕೊಟ್ಟಿಲ್ಲ ಅಂತ ಬರುತ್ತೆ ನಮ್ಗೆ. ಅದು ಬರುವಾಗ ಏನಾಗತ್ತಂದ್ರೆ, ನನಗೆ ಇದು ಸಿಕ್ಕಬೇಕು, ದೇವರು ಇದನ್ನ ಕೊಟ್ಟಿಲ್ಲ ಅಂದ್ರೆ ಏನು, ದೇವ್ರಿಗೆ ಗೊತ್ತಿಲ್ಲ, ನನಗೆ ಕೊಡಬೇಕು ಅಂಬೋದು ದೇವ್ರಿಗೆ ಗೊತ್ತಿಲ್ಲ, ದೇವರು ಕೊಟ್ಟಿಲ್ಲ. ಸೊ ಏನಾಗತ್ತೆ, ದೇವರಲ್ಲಿ ವೈಷಮ್ಯ ದೋಷ ನಾವು ಹಾಕಿದಂತೆ ಆಗತ್ತೆ, ಅಲ್ಲಿ ಹೋಗಿ ಅದು ಪರಿಣಾಮ ಆಗತ್ತೆ, ಅದು ನಮ್ಗೆ ಗೊತ್ತಾಗೋದೇ ಇಲ್ಲ. ಏನಾ ರೀತಿ ಕಂಪ್ಲೇಂಟ್, ದೇವ್ರು ಅವಳಿಗೆ ಬಂತು ನಮ್ಗೆ ಬಂದೇ ಇಲ್ಲ, ನಮ್ಗೆ ಕೊಟ್ಟೇ ಇಲ್ಲ ಅಂದ್ರೆ, ಕೊಡಬೇಕಾಯ್ತು ಕೊಟ್ಟಿಲ್ಲ ಅನ್ಬೋದಲ್ಲಿ ಆಗತ್ತೆ, ಅದು ನಮ್ಗೆ ಪಾಪಕ್ಕೆ ಕಾರಣ ಆಗತ್ತೆ. ದೇವರಲ್ಲಿ ತಪ್ಪು ತಿಳ್ಕೊಂಡಾಗ ಆಗತ್ತೆ, ದೇವರಲ್ಲಿ ವಿಪರೀತ ಜ್ಞಾನ ನಮ್ಗೆ ಬಂದಿದೆ, ಆ ತರ ಭ್ರಮೆ ಬಂದ್ಬಿಟ್ಟಿದೆ ನಮ್ಗೆ. ಸೊ ಅದು ಹೋಗ್ಬೇಕು, ಅದು ನಮ್ಗೆ ದೊಡ್ಡ ಪಾಪ ಆಗ್ಬಿಡತ್ತೆ. ಸೊ ಇದೆಲ್ಲ ಹೋಗಬೇಕಂದ್ರೆ ನಮ್ಗೆ ಏನಾಗ್ಬೇಕು, ಈ ತರ ಥಾಟ್ಸ್ ಬರ್ಲಾಂಗಿರ್ಬೇಕು. ನಾವು ನಿತ್ಯ ಪೂಜೆ ಮಾಡ್ತೀವಿ, ಈ ತರ ಥಾಟ್ಸು ನಮ್ಗೆ ಬರಬಾರದು. ದೇವರು ಏನು ಯಾವಾಗ ಸಿಕ್ಕಬೇಕು ಅದನ್ನ ಹಾಗೆ ದೇವರು ಕೊಡ್ತಾ ಇದ್ದಾನ ಅಂತ ಅದೇ ತಕ್ಕೊಳ್ಳೋ ಒಂದು ಮನೋಭಾವ ನಮ್ಗೆ ಬರಬೇಕು. ಆವಾಗ ನಮ್ಗೆ ಪಾಪಗಳು ಅಂಟೋದಿಲ್ಲ, ಇರೋ ಪಾಪಗಳು ಹೋಗುತ್ತೆ. ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ, ಶ್ರೀ ದುರ್ಗಾ ರಮಣ, ಈ ಉಪಾಸನೆಯನ್ನ ಇಲ್ಲಿ ಹೇಳಿದ್ದಾರೆ. ಏನಿದು ಶ್ರೀ ದುರ್ಗಾ ಅಂತ ಹೇಳುವಾಗ, ಈ ದುರ್ಗಾ ಅಂತ ಯಾಕೆ ಪದ, ಶ್ರೀ ಅಂದ್ರೆ ನಮ್ಗೆ ಗೊತ್ತು, ಶ್ರೀ ಅಂದ್ರೆ ಸಂಪತ್ಕರವನ್ನ ಕೊಡ್ತಾಳೆ, ಎಲ್ಲವೂ ಒಳ್ಳೇದೇ ಮಾಡ್ತಾಳಂತೆ, ಒಳ್ಳೇದು ಮಾಡ್ಲಕ್ ಮುಂಚೆ ನಮ್ಗೆ ಕೆಟ್ಟದೆಲ್ಲ ಹೋಗ್ಬೇಕು, ಅದು ದುರ್ಗಾ ಮಾಡ್ತಾಳಂತೆ. ಸೊ ಈ ದುರ್ಗಾ ಶಬ್ದದ ಅರ್ಥವನ್ನ ತಿಳ್ಕೋಬೇಕು ಅಂತಾನೆ ವಾದಿರಾಜರು ನಮ್ಗೆ ಹೇಳ್ಕೊಟ್ಟಿದ್ದಾರೆ. ದುರ್ಗಾ ಅಂತ ಚಿಂತನೆ ಮಾಡೋವಾಗ ಎಲ್ಲಿನು ನಾವು ಎಸ್ಪೆಷಲಿ ನಮ್ಮ ಹೆಂಗಸರಿಗೆ ಈ ದುರ್ಗಾ ಚಿಂತನೆ, ತಮೋಭಿಮಾನಿಯಾದಂತ ಈ ದುರ್ಗೆ ಚಿಂತನೆ ಬೇಕು. ದುರ್ಗೆಯಲ್ಲಿ ಅಲ್ಲೇ ನಿಲ್ಲಬಾರ್ದು ನಾವು, ದುರ್ಗೆಯಲ್ಲಿ ದುರ್ಗಾ ಅಂಬೋ ರೂಪದಿಂದ ಭಗವಂತ ನಿಂತಿದ್ದಾನೆ ಅಂತ ಅಷ್ಟು ಕೊನೆಗೆ ಹೋಗ್ಬೇಕು, ಒಂದೊಂದು ಶಬ್ದಕ್ಕೇನು ಕೊನೆಗೆ ಹೋಗ್ಬೇಕು. ಹೇಗೆ ತಿಳ್ಕೋಬೇಕು ಈ ದುರ್ಗಾ ಅಂಬೋನು ಹೇಗೆ ತಿಳ್ಕೋಬೇಕು, ಆ ದುರ್ಗೆಗೆ ರಮಣತ್ವವನ್ನು ಕೊಟ್ಟ ಈ ಒಂದು ಭಗವಂತ ದುರ್ಗೆಯನ್ನು ಹೇಗೆ ತಿಳ್ಕೋಬೇಕು ಅಂತ ಹೇಳ್ತಾರೆ. ದುರ್ಜ್ಞೇಯತ್ವ ಅಂತ ಹೇಳ್ತಾರೆ, ಅಂದ್ರೆ ಈ ದುರ್ಗೆಯನ್ನ ಸುಲಭವಾಗಿ ತಿಳ್ಕೊಳ್ಳಕ್ಕೆ ಸಾಧ್ಯನೇ ಇಲ್ಲ ಅಂತ. ಯಾಕೆಂದ್ರೆ ಮುಖ್ಯ ಪ್ರಾಣರಕ್ಕಿಂತ ಮೇಲೆ ಇದ್ದಾಳೆ ಈ ದುರ್ಗೆ, ಅದು ತಮೋಭಿಮಾನಿಯಾಗಿದ್ದಾಳೆ. ಇವಳು ತಮೋಭಿಮಾನಿಯಾಗಿ ಏನು ಮಾಡ್ತಾಳೆ ಅಂಬೋದನ್ನು ಚಿಂತನೆಗೆ, ದೇವತೆಗಳ ಚಿಂತನೆಗೇನೂ ಬರೋದಿಲ್ಲ, ಅಂದ್ರೆ ಅವಳು ಕಕ್ಷೆನೇ ಬೇರೆ ಅಂತ. ದುರ್ಜ್ಞೇಯತ್ವ, ಜ್ಞೇಯ ಅಂತ ತಿಳ್ಕೊಳ್ಳೋದು, ದುರ್ ಅಂತ ಹೇಳುವಾಗ ಸುಲಭವಾಗಿ, ತುಂಬಾ ಕಷ್ಟ ಇವಳನ್ನ ತಿಳ್ಕೊಳ್ಳೋದು ಅಂದ್ರೆ ತಿಳ್ಕೊಳ್ಳೋದಕ್ಕೆ ಪೂರ್ತಿಯಾಗಿ ಇವಳನ್ನ ತಿಳ್ಕೊಳ್ಳೋದಕ್ಕೆ ಆ ಬ್ರಹ್ಮರುದ್ರಾದ ದೇವತೆಗಳಿಂದನೂ ಆಗೋದಿಲ್ಲ. ದುರ್ಜ್ಞೇಯತ್ವ, ಪೂರವಾಗಿ ತಿಳ್ಕೊಳ್ಳಕ್ ಆಗೋದಿಲ್ಲ. ಆಮೇಲೆ ಹೇಳ್ತಾರೆ ದುಃಖಗತ್ವ ಅಂತ ಹೇಳ. ದುಃಖಗತ್ವ ಅಂತಂದ್ರೆ ದುರ್ಜನರಿಗೆ ಯಾರು ದುಷ್ಟರೋ ಅವ್ರಿಗೆ ದುಃಖವನ್ನೇ ಕೊಡ್ತಾಳಂತ ದುರ್ಜನೆ ಅಂದ ದುಃಖಗತ್ವ. ಆಮೇಲೆ ದುಷ್ಪ್ರಾಪ್ಯತ್ವಾದ ದುರ್ಜನೆ ಅಂದ್ರೆ ಇವಳನ್ನ ಹೊಂದಲಕ್ಕೆ ಆಗೋದೇ ಇಲ್ಲ, ದುಷ್ಟ ಜನರಿಗೆ ಇವಳನ್ನ ಹೊಂದೋಕೆ ಆಗಲ್ಲ. ಅಂದ್ರೆ ಏನು, ಇವಳ ಅನುಗ್ರಹ ಅವ್ರಿಗೆ ಎಂದೆಂದೂ ಸಿಕ್ಕೋದೇ ಇಲ್ಲ. ಸರಿ ಆಯ್ತು, ಮತ್ತು ಸಜ್ಜನರಿಗೆ ಹೇಗಿರ್ತಾಳೆ ಅಂದ್ರೆ ಹೇಳ್ತಾರ, ಸಜ್ಜನರಿಗೆ ಹೇಳ್ತಾರ ಸತಾಂ ಅಭಯ ಭೂಮಿತ್ವ ಅಂತ. ಸಾತ್ವಿಕರಿಗೆ, ಒಳ್ಳೆ ಜನರಿಗೆ ಅಭಯವನ್ನು ಕೊಡ್ತಾಳೆ ಅಂದ್ರೆ ಆ ಒಂದು ರಕ್ಷಣೆಯನ್ನು ಕೊಡ್ತಾಳಂತ. ಅಭಯ ಎಲ್ಲಾ ಜಾಗದಲ್ಲಿ, ಭೂಮಿತ್ವ ಅಂತ ಅಭಯ ಭೂಮಿತ್ವ ಅಂದ್ರೆ ಎಲ್ಲಾ ಕಾಲದಲ್ಲಿ ಯಾವತ್ತೂ ಈ ದುರ್ಗೆಯನ್ನ ಚಿಂತನೆ ಮಾಡಿದ್ರೆ ಆ ರಕ್ಷಣೆಯನ್ನ ನಮ್ಗೆ ನಮ್ಗೆ ಕಂಪ್ಲೀಟ್ ಆಗಿ ಈ ದುರ್ಗಾ ಅಂಬೋಳು ಕೊಡ್ತಾಳಂತ, ದುರ್ಗಾ ಅಲ್ಲಿ ಇರುವಂತ ದುರ್ಗಾ ನಾಮಕ ಭಗವಂತ ಕೊಡ್ತಾಳಂತ. ಮತ್ತು ಅದು ಮಾತ್ರ ಇಲ್ಲ, ಹೇಳ್ತಾರೆ ನಮಗೆ ಆ ಒಂದು ಒಳ್ಳೆಯದನ್ನ ಕೊಡಬೇಕು, ಒಳ್ಳೆಯದನ್ನ ಕೊಟ್ಟು ನಮ್ಮನ್ನ ಕಾಲಕಾಲಕ್ಕೆ ರಕ್ಷಣೆ ಮಾಡಬೇಕು, ಆದ ಕಾರಣದಿಂದ ಇವಳು ಎಲ್ಲಿ ಇದ್ದಾಳೆ ಅಂದ್ರೆ ಹೇಳ್ತಾರ ಹೃದ್ಗುಹಾಶ್ರಯತ್ವ ಅಂತಂದ್ರೆ, ಹೃತ್ ಅಂದ್ರೆ ನಮ್ಮ ಹೃದಯದಲ್ಲಿ ಇರುವಂತ ಒಂದು ಗುಹೆಯಲ್ಲಿ ಅಂತ ಹೇಳ್ತಾರೆ. ಅಂದ್ರೆ ಏನು, ಅಂತರ್ಯಾಮಿ ಅಂದ್ರೆ ನಮ್ಮ ಬಿಂಬ ರೂಪದಲ್ಲೇ ಬಂದು ಕೂತು ಬಿಟ್ಟಿದ್ದಾಳಂತ. ಯಾಕೆ ಆಶ್ರಯ, ಅದಕ್ಕೆ ನಮ್ಗೆ ಎಲ್ಲದಕ್ಕೇನು ನಮ್ಗೆ ಆಶ್ರಯ ಕೊಡ್ಲಕ್ಕೆ ಅವಳು ಇಲ್ಲೇ ಬಂದು ನಮ್ಮ ಬಿಂಬ ರೂಪಿಯಾಗೆ ಬಿಂಬನಲ್ಲೇ ಬಂದು ಈ ಭಗವಂತ ದುರ್ಗಾ ನಾಮಕ ಭಗವಂತ ಈ ದುರ್ಗೆ ತನ್ನ ಮಡದಿಯಾದಂತ ಈ ದುರ್ಗಾದೇವಿ ಸಹಿತನಾಗಿ ಬಂದು ಇಲ್ಲೇ ಕೂತು ಬಿಟ್ಟಿದ್ದಾನೆ ಅಂತ ಹೀಗೆ ಚಿಂತನೆ ಮಾಡಿ. ಅದು ಮಾತ್ರ ಅಲ್ಲ, ಈ ದುರ್ಗೆಯನ್ನ ಚಿಂತನೆ ಮಾಡುವಾಗ ಅವಳು ಅವಳೇ ಶ್ರೀ, ಅವಳೇ ಈ ದುಃಖ ಎಲ್ಲ ಹೋಗಲಾಡ್ತಾಳೆ, ಹೋಗಿದ ಮೇಲೆ ಈ ದುಃಖಗಳೆಲ್ಲ ಹೋಗಿದ ಮೇಲೆ ಅಭಯ ಕೊಡ್ತಾಳಂತ ಬರುತ್ತಲ್ಲ, ಅಭಯ ಹೇಗೆ ಕೊಡ್ತಾಳ ಅಂದ್ರೆ ಶ್ರೀ ಅಭಯ ಕೊಟ್ಟು ರಕ್ಷಣೆಯನ್ನ ಕೊಟ್ಟು ಫಸ್ಟ್ ಅಭಯ. ನಮ್ಗೆ ಭಯ ಇರುತ್ತೆ, ಈ ಸಂಸಾರ ಅಂದ್ರೆ ಒಂದು ಭಯ ಇರುತ್ತೆ, ಆ ಭಯದಿಂದ ಫಸ್ಟ್ ನಮ್ಗೆ ಬೇಕಾದ್ದು ರಕ್ಷಣೆ, ಅಭಯ ಬೇಕು ನಮ್ಗೆ, ವರ ಎಲ್ಲ ಆಮೇಲೆ, ಫಸ್ಟ್ ಅಭಯ. ನಾನಿದ್ದೀನಿ ಮಗು ಹತ್ರ ತಾಯಿ ಹೋಗಿ ಎತ್ತುಕೊಳ್ತಾಳೆ, ಹಾಗೆ ನಮ್ಗೆ ಒಂದು ಒಂದು ರಕ್ಷಣೆ ಬೇಕು, ಅಭಯವನ್ನ ಕೊಡ್ತಾಳೆ. ಅಭಯ ಕೊಟ್ಟು ಆಮೇಲೆ ಏನು ಮಾಡ್ತಾಳಂದ್ರೆ ಅವಳು ನಮ್ಗೆ ಶ್ರೀ ಎಲ್ಲ ಸಂಪತ್ತು ಅನ್ನು ನಮ್ಗೆ ಕೊಡ್ತಾಳಂತ ಅವಳು. ಸೊ ಅದಕ್ಕೆ ಹೇಳ್ತಾ ಇದ್ದಾರೆ ಇದು ಶ್ರೀ ದುರ್ಗಾರಮಣ ವಿದ್ಯಾ ಕುಮೋಹವ ಕೊಡುವ ಕರಣಕ್ಕೆ. ಅವಳು ಕೊಡ್ತಾಳಂದ್ರೆ ಯಾರಿಗೆ ಅಂದ್ರೆ ಏನು, ಶ್ರೀ ದುರ್ಗಾ ರಮಣ ಕೊಡ್ತಾನ ಅಂದ್ರೆ ಏನಾಯ್ತು, ಅವನಿಗೆ ಸ್ವತಂತ್ರದಿಂದ ಅವನಿಗೆ ಸ್ವತಂತ್ರ ಇದೆ, ಯಾರು ಕೊಡ್ತಾನೋ ಅವನಿಗೆ ತೆಗಿಲಕ್ಕೇನೋ ಆಗತ್ತೆ, ಕೊಡುವವನೇ ತೆಗಿತಾನೆ. ಸೊ ಅವನು ಕೊಡ್ತಾನ ಅಂತ ಚಿಂತನೆ ಮಾಡಿದ್ರೆ ಅವನು ಕೊಡ್ತಾನ ದುಷ್ಟರಿಗೆ, ಅಂದ್ರೆ ನಮ್ಮಲ್ಲಿ ಇದ್ದು ನಮ್ಗೆ ಈ ತರ ಪ್ರಚೋದನೆ ಮಾಡುವಂತ ಈ ದುಷ್ಟರಿಗೆ ಹಾಗೆ ಮಾಡ್ತಾನೆ, ನಮಗೆ ಅವನು ರಕ್ಷಣೆ ಮಾಡ್ತಾನೆ, ಈ ರೀತಿಯಿಂದ ತಿಳ್ಕೋಬೇಕು ಅಂತ ಹೇಳ್ತಾರೆ. ಸೊ ಹೇಳುವಾಗ ಎಷ್ಟು ರೂಪದಿಂದ ಇಲ್ಲಿ ಇದ್ದಾನಂತ ನೆಕ್ಸ್ಟ್ ಹೇಳ್ತಾರೆ. ಈರೆರಡು ಶತ, ಈರೆರಡು ಶತ ಅಂದ್ರೆ ಈರೆರಡು, ಟೂ ಪ್ಲಸ್ ಟೂ ಫೋರ್, ನಾಲ್ಕು ಶತ, 400. ದ್ವಿ ಅಷ್ಟಕ, ದ್ವಿ ಅಷ್ಟಕ ಅಂದ್ರೆ ಎಂಟು, ಅಷ್ಟ ಅಂದ್ರೆ ಎಂಟು, ದ್ವಿ ಅಂದ್ರೆ ಎರಡು, ಟೂ ಟೈಮ್ಸ್ ಏಟ್ ಇಸ್ 16 ಆಗತ್ತೆ. ಸೊ ಏನಾಯ್ತು, 16 400 ಈರೆರಡು ಶತ, ಆಮೇಲೆ ದ್ವಿ ಅಷ್ಟಕ ಅಧಿಕ 16 ಅಂದ್ರೆ 416 ಓವರ್ 16,000 ಆಗತ್ತೆ, ಅಂದ್ರೆ 16,416 ರೂಪದಿಂದ ಇದ್ದಾಳಂತ. ಸೊ ಎಲ್ಲಿ ಇದ್ದಾಳ ಅಂದ್ರೆ ಸರ್ವ ಶರೀರದೊಳಗೆ ಎಲ್ಲಿ ಇದ್ದಾರೆ ಅಂದ್ರೆ ಸರ್ವ ಎಲ್ಲಾ ಶರೀರದಲ್ಲಿ ಎಲ್ಲಾ ಕಡೆನೂ ಇದ್ದಾಳೆ, ಎಲ್ಲಾ ಶರೀರಗಳಲ್ಲಿ ಅಂತ ಹೇಳುವಾಗ ಎಲ್ಲರಲ್ಲಿನೂ ಇವಳು ಇದ್ದಾಳೆ. ಹೀಗೆ ಈ ರೂಪದಿಂದ ಯಾರ್ಯಾರಿಗೆ ಶರೀರ ಇದೆಯೋ ಅವರ ಶರೀರದಲ್ಲಿ ಎಲ್ಲರೂ ಇವಳು ಇದ್ದಾಳೆ, ಇವನು ಇದ್ದಾನೆ ನಾರಾಯಣ ದುರ್ಗೆ. ಈ ಭೂ ಸಹಿತನಾಗಿ ನಮ್ಮ ಹೃದ್ಗುಹೆಯಲ್ಲಿ ಇರುವಂತ ಇದೇ ನಾರಾಯಣ ಈ ಶರೀರದಲ್ಲಿ ಅಂದ್ರೆ ಬಿಂಬನಲ್ಲಿ ಇರುವನೇ. ಈ ದೇಹ ಬಂದಾಗ ಇನ್ನೊಂದು ದೇಹ, ಈ ಸ್ಥೂಲ ದೇಹದಲ್ಲಿನೂ ಅವನೇ ಇದ್ದಾನೆ. ಈ ರೂಪದಿಂದ ಸರ್ವ ಶರೀರಗಳು ಎಲ್ಲಿ ಇದ್ದಾನೆ ಅಂದ್ರೆ ಶಬ್ದಾದಿಗಳ ಅಧಿಷ್ಠಾನದೊಳಗೆ. ಇಷ್ಟು ತನಕ ನಮ್ಗೆ ಬಂತಲ್ಲ, ಈ ಪ್ರಾಣರು ಮುಂತಾದೆಲ್ಲ ಬಂತಲ್ಲ, ಇವರು ಇರುವಂತ ಅಧಿಷ್ಠಾನ ನಾವು ಹಿಂದೆ ನೋಡಿದಾಗ ಪ್ರಾಣರ ಉಲ್ಲೇಖ ಬಂದಾಗ ಆ ಪ್ರಾಣರೆಲ್ಲ ಎಲ್ಲಿ ಇರ್ತಾನಂದ್ರೆ ದ ಲೋವರ್ಸ್ ಪ್ರಾಣಾಸ್ ನಾವು ತಗೊಂಡಾಗ ನಾವು ಹೇಳಿದ್ದೀವಿ ರುದ್ರಪುತ್ರರು ಅವರೇ ವಾಯುಪುತ್ರರಾದಂತ ಆ ಪ್ರಾಣರೇ ರುದ್ರಪುತ್ರರಾಗಿ ಇದ್ದು ಶಬ್ದ ಸ್ಪರ್ಶ ರೂಪ ರಸ ಗಂಧದಲ್ಲಿ ಇದ್ದಾರೆ ಅಂತ ನಾವು ಬಂದು ತತ್ತನ್ಯಾಸ ಮಾಡ್ಕೊಳ್ಳೋವಾಗ್ನು ಹೀಗೆ ಇಟ್ಟುಕೊಳ್ತೀವಿ, ಶಬ್ದ ಸ್ಪರ್ಶ ರೂಪ ರಸ ಗಂಧದಲ್ಲಿ ಇಟ್ಕೊಳ್ತೀವಿ. ಸೊ ಇದನ್ನ ಇಲ್ಲಿ ಹೇಳ್ತಾರೆ, ಈ ಶಬ್ದಾದಿಗಳ ಶಬ್ದ ಸ್ಪರ್ಶ ಅಂದ್ರೆ ಮಾತ್ರೆಗಳು, ಶಬ್ದ ಅಂದ್ರೆ ದ ಒನ್ ದಟ್ ಕನೆಕ್ಟ್ಸ್, ಒಂದು ವಸ್ತು ಇದೆ ಆ ವಸ್ತುವ ಜ್ಞಾನ ನಮ್ಗೆ ಬರಬೇಕಂದ್ರೆ ಇಟ್ ಹ್ಯಾಸ್ ಟು ಕಮ್ ಥ್ರೂ ಈ ಒಂದು ಮಾತ್ರೆಗಳು, ತನ್ಮಾತ್ರೆಗಳು ಅಂತ ಹೇಳ್ತಾರೆ, ಶಬ್ದ ಸ್ಪರ್ಶ ರೂಪ ರಸ ಗಂಧ. ಇದರೊಳಗೆ ಈ ಅಧಿಷ್ಠಾನ ಇದನ್ನ ಅಧಿಷ್ಠಾನವಾಗಿ, ಅಧಿಷ್ಠಾನ ಅಂದ್ರೆ ಒಂದು ವೆಹಿಕಲ್, ಅಧಿಷ್ಠಾನಗಳಾಗ ಶಬ್ದಾದಿಗಳ ಅಧಿಷ್ಠಾನದೊಳಗಿಪ್ಪ ಮಾರುತನು ನಾಗಾದಿ ರೂಪದಿ ಮೂರನೇ ಗುಣಮಾನಿ. ಮೂರನೇ ಗುಣಮಾನಿ ಅದನ್ನ ನೋಡಾಯ್ತು. ಮೂರನೇ ಗುಣಮಾನಿ ಅಂದ್ರೆ ಸತ್ವರಜ ತಮ ಆಯ್ತು. ಸೊ ಮೂರನೇ ಗುಣಮಾನಿ ಅಂದ್ರೆ ಆ ದುರ್ಗೆ ಅಂತ ಆಯ್ತು. ಇವನು ಎಲ್ಲಿ ಇದಾನಂದ್ರೆ ಈ ಅಧಿಷ್ಠಾನಗಳಲ್ಲಿ, ಅಂದ್ರೆ ಶಬ್ದ ಸ್ಪರ್ಶ ರೂಪರಸ ಗಂಧ ಅಂಬೋ ಈ ಒಂದು ಇದಲ್ಲಿ ಮಾರುತನ ಒಳಗೆ. ಮಾರುತನ ಯಾರು ಅಂದ್ರೆ ಇಲ್ಲಿ ಹೇಳ್ತಾರೆ, ನಾಗ ಕೂರ್ಮ ಕೃಕಳ ದೇವದತ್ತ ಧನಂಜಯ ಅಂತ ಹೀಗೆ ಇದನ್ನ ಹೇಳ್ತಾರೆ. ಇದು ಹೇಗೆ ಬರುತ್ತೆ, ಈ ನಂಬರ್ ಹೇಗೆ ಬರುತ್ತೆ, 16,416 ಬರುವಾಗ ನಾವು ಹಿಂದೆನೆ ನೋಡಿದ್ದೀವಿ, ಅದು ಮೇಲಿನೂ ಕಳಿಸಿದ್ದೀನಿ. ಫಸ್ಟ್ ಬರೋದು ಬಂದು ಇಲ್ಲಿ ಹೇಳೋದು ನಾಗ. ನಾಗ ಅಂತ ಬರುವಾಗ ನೋಡಿದ್ದೀವಿ, ನಾ ಅಂದ್ರೆ 5, ಗ ಅಂದ್ರೆ 3, ಸೊ 5-3 ಆಗುತ್ತೆ. ನಾವು ಅಂಕಾನ ವಾಮತೋಗತಿ ಅಂತ ರಿವರ್ಸ್ಲಿ ಹಾಕಿದ್ರೆ 35 ಬರುತ್ತೆ. ಕೃಕಳ ಬರುತ್ತೆ, ಕೃಕಳ ಅಂಬುದು ಕೃ ಬದಕಾರ ಸೇರಿದ್ರೆ 3 ಆಗತ್ತೆ. ಕ ಕೃಕ ಬಂದು 1 ಆಗತ್ತೆ. ಲ ತಕೊಂಡ್ರೆ ಅದು 9 ಆಗತ್ತೆ. ಯರ ಲವ ಶಸ ಸಹ ಲ ಬರುತ್ತೆ, 9 ಆಗತ್ತೆ. ಸೊ ಇದು ರಿವರ್ಸ್ಲಿ ಹಾಕಿದ್ರೆ 913 ಆಗತ್ತೆ. ಕೂರ್ಮ ಅಂತ ಬರೋವಾಗ ಕು ಅಂದ್ರೆ 1 ಆಗ ರ್ ಮ ಹಾಕಿದ್ರೆ ಯಾರ ಮತ್ತು ಮ 5, 5+2 7 ಆಗತ್ತೆ. ಸೊ ರಿವರ್ಸ್ ಮಾಡಿದ್ರೆ 71 ಆಗತ್ತೆ. ದೇವದತ್ತ ಮಾಡುವಾಗ ದ ನ 3, ದೇ ಬ ಬಂದು 4, ದ ಇಸ್ ಅಗೇನ್ 3, ಟ ದೇವದತ್ತ ಟ ಆಗತ್ತೆ. ಅದು ಟ ದೇವದತ್ತ ಬರುತ್ತೆ. ಸೊ ಟ ಪ್ಲಸ್ ಟ ಮಾಡಿದ್ರೆ 1+1 2 ಆಗತ್ತೆ. ಸೊ ರಿವರ್ಸ್ಲಿ ಹಾಕಿದ್ರೆ 2,343 ಆಗುತ್ತೆ. ಧನಂಜಯ ಅಂತ ಮಾಡಿದಾಗ ಧ 4ನೇದು, ನ ಮಾಡಿದಾಗ ಅದು 5 ಬರುತ್ತೆ. ಧನಂ ಬಂದಾಗ 0 ಬರುತ್ತೆ. ಜ ಬಂದು 3ನೇದು ಬಂತು, ಯ ಬಂದು 1. ಸೊ 13,154 ಬರುತ್ತೆ. ಇದು ಎಲ್ಲವೂ ನೀವು ಆ್ಯಡ್ ಮಾಡಿದ್ರೆ 16,416 ಬರುತ್ತೆ. ಇನ್ನೊಂದು ರೀತಿಯಿಂದ ಮಾಡ್ಬೇಕಂದ್ರೆ ಅದು ಕಳಿಸಿದ್ದೀನಿ, ಶಂಕರ್ಷ್ಣ ಒಡೆಯರು ಮತ್ತು ವ್ಯಾಸಂಕರ ಪ್ರಪಂಚನಾಚಾರ್ಯರು ಅದೇ ಹಾಕಿದ್ದಾರೆ. ಅದು ಒಂದು ಒಂದು ರೌಂಡ್ ಅಬೌಟ್ ಮೆಥಡ್ಲಿ ದೇ ಹ್ಯಾವ್ ಅರೈವ್ಡ್ ಅಟ್ ದ ಸೇಮ್ ನಂಬರ್ ಮಾಡಿದ್ದಾರೆ ಅವರು. ಸೊ 16,416 ಇಸ್ ದ ನಂಬರ್ ದಟ್ ಯು ಹ್ಯಾವ್ ಟು ಕೀಪ್. ಇಷ್ಟು ರೂಪ ಅಂದ್ರೆ ಏನಾಯ್ತು, ಇಲ್ಲಿ ಏನ್ ಬಂತು, ಮಾರುತನು ನಾಗಾದಿ ರೂಪದಿ ಅಂತ. ನಾಗಾದಿ ರೂಪದಿ ಇಷ್ಟು 5 ಒಂದು ಉಪಪ್ರಾಣರು, ಇವರಲ್ಲಿ ಇವರು ಒಂದು ಅಧಿಷ್ಠಾನವಾಗಿ ಇಟ್ಕೊಂಡು, ಇವರು ಎಲ್ಲಿ ಇದ್ದಾರೆ ಅಂದ್ರೆ ಶಬ್ದ ಸ್ಪರ್ಶ ರೂಪ ರಸ ಗಂಧದಲ್ಲಿ ಇದ್ದಾರೆ. ಇವರಲ್ಲಿ ಇಟ್ಟುಕೊಂಡು ಆ ಮುಖ್ಯ ಪ್ರಾಣರವರನ್ನ ಇಟ್ಟುಕೊಂಡು ಮುಖ್ಯ ಪ್ರಾಣರಲ್ಲಿ ಆ ಒಂದು ದುರ್ಗೆಯನ್ನ ಶ್ರೀಭೂ ದುರ್ಗೆಯನ್ನ ಇಟ್ಟುಕೊಂಡು ಅವರೊಳಗೆ ಆ ಭಗವಂತನನ್ನ ಇಟ್ಕೋಬೇಕು. ಇಲ್ಲಿ ಬರುವಾಗ ಭಗವಂತ ಈ ಒಂದು 5ಲ್ಲಿ ಇದಾನಂದ್ರೆ ಅವನ ಹೆಸರು ತದ್ರೂಪ ತನ್ನಾಮ ಅಂತ ಹೇಳ್ತಾರೆ. ಇದೇ ಹೆಸರಿನಿಂದನೆ ಅವನೇ ಇದ್ದಾನೆ ಅಂದ್ರೆ ಅವನ ಹೆಸರು ಇಲ್ಲಿ ಏನು, ನಾಗ ಅಂಬೋದಲ್ಲಿ ಇರುವಂತ ಅವನ ಹೆಸರು ಏನು ಅಂದ್ರೆ ಅವನು ನಾಗ ಅಂತಾನೆ ಹೇಳ್ತಾರೆ. ನಾಗ ಅಂಬೋ ಹೆಸರಿನಿಂದಲೇ ಇದ್ದಾನಂತೆ. ಅಂದ್ರೆ ನಾಗ ಅಂದ್ರೆ ಏನ್ ಅರ್ಥ ಅಂದ್ರೆ ಹೇಳ್ತಾರೆ, ನಾಗ ಅಂದ್ರೆ ಆ ಒಂದು ಬಲ ಸ್ವರೂಪನಾಗಿ ಅವನಿದ್ದಾನೆ. ಅವನು ಒಂದು ಯಾವತ್ತೂ ಒಂದು ಜ್ಞಾನ ಸ್ವರೂಪನಾಗಿದ್ದಾನೆ, ಬಲ ಸ್ವರೂಪನಾಗೇನೆ ಇದ್ದಾನೆ. ಅವನನ್ನ ಯಾರು ಏನು ಮಾಡ್ಲಕ್ ಆಗೋದಿಲ್ಲ, ಅದಕ್ಕೆ ನಾಗ ಅಂತ ಹೇಳ್ಕೊಟ್ಟಿದ್ದಾರೆ. ಕೃಕಳ ಅಂತ ಕೊಡುವಾಗ ಕೃಕಳ ಅಂದ್ರೆ ಆ ಒಂದು ಬ್ರಹ್ಮಾದಿ ದೇವತೆಗಳಿಗೆ ಅವನು ಅವರ ಕಾಮಿತ ಅವ್ರು ಏನು ಬಯಸ್ತಾರೋ ಅದನ್ನ ಕೊಡ್ತಾರೆ. ಆಪ್ತ ಕಾಮತ್ವ ಅವ್ರಿಗೆ ಉಂಟು, ಅವ್ರು ಬಯಸಿದ್ದನ್ನು ಅವ್ರು ಕೊಡ್ತಾರೆ. ಸೊ ಅವ್ರು ಬಯಸೋದು ಹೇಗಿರುತ್ತೆ, ಭಗವಂತನ ಇಚ್ಛೆಗೆ ಬಂದದ್ದನ್ನೇ ಬಯಸುತ್ತಾರೆ. ಸೊ ಅವ್ರಿಗೆ ಅವ್ರ ಇಚ್ಛೆಯನ್ನ ಪೂರ್ತಿ ಮಾಡ್ತಾನೆ. ಸೊ ಕೃಕಳ ಅಂದ ಕೂರ್ಮ ಅಂತ ಹೇಳುವಾಗ ಕೂರ್ಮ ಅಂದ್ರೆ ಉತ್ಕೃಷ್ಟವಾದ ಜ್ಞಾನ ಸುಖ ಅದನ್ನ ಅದು ಅವನಲ್ಲಿ ಇದೆ. ಅವನಲ್ಲಿ ಇದ ಅಂತ ಯಾರು ತಿಳ್ಕೊಳ್ತಾರೋ ಅವ್ರಿಗೆ ಆ ಒಂದು ಜ್ಞಾನ ಉತ್ಕೃಷ್ಟವಾದ ಜ್ಞಾನ ಅಂದ್ರೆ ನಮ್ಮ ನಮ್ಮ ಲೆವೆಲ್ಲಿ ಆಯಾ ಕಾಲದಲ್ಲಿ ಎಷ್ಟು ಬರಬೇಕು ಆ ಜ್ಞಾನವನ್ನ ಕೊಡ್ತಾನೆ ಕೂರ್ಮ ಅಂತ. ದೇವದತ್ತ ಅಂದ್ರೆ ಹೇಳಿದ್ರೆ ಆ ಇಷ್ಟಗಳನ್ನ ಪೂರೈಸ್ತಾನೆ ದೇವದತ್ತ. ದೇವತೆಗಳ ಮೂಲಕವಾಗಿ ಎಲ್ಲ ಇಷ್ಟಗಳನ್ನು ನಮ್ಗೆ ಪೂರೈಸ್ತಾನೆ. ಮತ್ತು ಧನಂಜಯ ಅಂದ್ರೆ ಎಲ್ಲಾ ಸಂಪತ್ತುಗಳನ್ನು ನಮ್ಗೆ ಕೊಡ್ತಾನೆ. ಸೊ ಈ ತರ ಇನ್ನ ಹೆಸರುಗಳನ್ನ ಹೇಳ್ತಾರ. ಸೊ ಈ ಹೇಳಿ ಇಲ್ಲಿ ಇನ್ನೊಂದು ವಿಷಯವನ್ನು ಹೇಳಿದ್ದಾರೆ. ಇಲ್ಲಿ ಏನಂದ್ರೆ ಒಂದೊಂದಿಲೇನು ಯಾರು ಇರ್ತಾರಂದ್ರೆ ಹೇಳಿದ್ದಾರೆ ಇಲ್ಲಿ, ಅದು ಯಾವ ಆರ್ಡರ್ ಹೇಳಿಲ್ಲ. ಜಸ್ಟ್ ಈ ರೂಪಗಳನ್ನು ಈ 5 ರೂಪದಲ್ಲಿ ವಿಶೇಷವಾಗಿ ಇರುವಂತ ಲಕ್ಷ್ಮೀನಾರಾಯಣ ರೂಪ ಏನು ಅಂತ ಹೇಳ್ತಾರೆ. ಇಲ್ಲಿ ಕೃದೋಲ್ಕ ಮಹೋಲ್ಕ ವೀರೋಲ್ಕ ಜ್ಯೂಲ್ಕ ಸಹಸ್ರೋಲ್ಕ ಅಂಬೋ ಹೆಸರಿನಿಂದ ಭಗವಂತ ಇದ್ದಾನಂತ. ಇದನ್ನ ಎಕ್ಸ್ಪ್ಲನೇಷನ್ ಬಂದು ನೆಕ್ಸ್ಟ್ ಪದ್ಯದಲ್ಲಿ ಇನ್ನು ವಿಸ್ತಾರವಾಗಿ ಕೊಡ್ತಾರೆ. ಸೊ ಈ ರೂಪದಿಂದ ಇದ್ದಾನಂತ, ಈ ಶ್ರೀದುರ್ಗಾರಮಣ ಈ ರೂಪದಿಂದ ಇದ್ದಾನೆ. ಅಂದ್ರೆ ಶ್ರೀ ದುರ್ಗಾರಮಣ ಅಂತಾನೆ ಹೇಳ್ಬೋದಲ್ಲ. ಇದು ಯಾಕೆ ವಿಶೇಷ ರೂಪ ಅಂದ್ರೆ, ಈ ಒಂದು ಭಗವಂತನ ಒಂದೊಂದು ಗುಣ ತೆಕ್ಕೊಂಡಾಗ, ಒಂದೊಂದು ಗುಣವನ್ನ ಚಿಂತನೆ ಮಾಡಿದಾಗ, ಆ ಒಂದು ದೋಷವನ್ನು, ಆ ಪಾಪಗಳು ಅನೇಕ ರೀತಿಯಿಂದ ಇದ್ದ, ಈ ತರದ ಸ್ಪೆಸಿಫಿಕ್ ಪಾಪಗಳು ಅದು ಹೋಗತ್ತಂತ, ಅದು ಉಲ್ಕ ಅಂತ. ಅದಕ್ಕೆ ಹೆಸರೇ ನೋಡಿ, ಇಲ್ಲಿ ಪಾಪಗಳ ತೆಗೆಯುವಂತ ಶ್ರೀ ನಾರಾಯಣ ಮುಂತಾದ ರೂಪಗಳು ಇದ್ದೇ ಇದೆ. ಕೃದೋಲ್ಕ ಮಹೋಲ್ಕ ವಿರೋಲ್ಕ ಜ್ಯೂಲ್ಕ ಸಹಸ್ರೋಲ್ಕ ಅಂತ ಹೇಳುವಾಗ ಆ ಉಲ್ಕ ಉಲ್ಕ ಅಂತ ಬರುತ್ತೆ. ಉಲ್ಕ ಅಂದ್ರೆ ಬೆಂಕಿ ಅಂತ ಅರ್ಥ. ಬೆಂಕಿ ಅಂತೆ ಭಗವಂತ ಇದ್ದಾನಂತ. ಬೆಂಕಿ ನಮಗೆ ಸುಡ್ಲಕ್ಕೇನು, ಕೆಟ್ಟದನ್ನ ಸುಡ್ಲಕ್ಕೇನು ಬೆಂಕಿ ಬೇಕು, ಚಂದಾಗಿ ಅಡಿಗೆ ಪಾಕ ಅದು ಮಾಡ್ಲಕ್ಕೇನು ಬೆಂಕಿ ಬೇಕು, ಎರಡು ರೀತಿಯಿಂದಲೂ ಬೇಕು ನಮ್ಗೆ. ಸೊ ಇಲ್ಲಿ ತಗೊಳ್ಳೋದು, ಆ ಪಾಪಗಳನ್ನ ಸುಡ್ತಾನ, ಆ ತೇಜ ಪುಂಜನಾಗ ಅವನ ಇರ್ತಾನ. ಸೊ ಎರಡು ರೀತಿಯಿಂದನೂ ಇದು ತಗೊಳ್ಳೋದು. ಸೊ ಒಂದೊಂದು ರೂಪಕ್ಕೇನು, ಒಂದೊಂದು ಕೃದೋಲ್ಕ ಮಹೋಲ್ಕ ವಿರೋಲ್ಕ ಜ್ಯೂಲ್ಕ ಸಹಸ್ರೋಲ್ಕ ಅಂದ್ರೆ ಲಕ್ಷ್ಮೀ ರೂಪಗಳು, ಅದಕ್ಕೆ ಕರೆಸ್ಪಾಂಡಿಂಗ್ ಆಗ ಲಕ್ಷ್ಮೀ ರೂಪಗಳು ಇರುತ್ತೆ. ಅದು ಯಾವುದು ಅಂದ್ರೆ ದುರ್ಗಾ ಅಂಬೋ ರೂಪದಿಂದ ಫಸ್ಟ್ ಬಂದದ್ದು, ಅದಕ್ಕೆ ದುರ್ಗಾ ಅಂತ ಇಲ್ಲಿ ಕೊಟ್ಟಿರೋದು. ದುರ್ಗಾರಮಣ ಅಂತ ದುರ್ಗಾ ಮೊದಲಾದ ರೂಪಗಳು ಇಲ್ಲಿ ಇದೆ. ಯಾವುದು ಅಂದ್ರೆ ಕೃದೋಲ್ಕನಿಗೆ ದುರ್ಗಾ ದುರ್ಗಾರಮಣ ಅಂದ್ರೆ ಕೃದೋಲ್ಕ ದುರ್ಗಾ ಕೃದೋಲ್ಕ ಅವನ ಆಗ್ತಾನೆ. ಆಮೇಲೆ ಮಹೋಲ್ಕಕ್ಕೆ ಬಂದಾಗ ಅಮೃಣಿ ಆಗ್ತಾಳೆ, ಮತ್ತು ವೀರೋಲ್ಕಕ್ಕೆ ಲಕ್ಷ್ಮಿ ಆಗ್ತಾಳೆ, ಮತ್ತು ಜ್ಯೂಲ್ಕ ಅಂಬೋದಕ್ಕೆ ದಕ್ಷಿಣ ಅಂಬೋ ರೂಪದಿಂದ ಇದ್ದಾಳೆ, ಮತ್ತು ಸಹಸ್ರೋಲ್ಕ ಬರುವಾಗ ಜಯಂತಿ ಅಂಬೋ ರೂಪದಿಂದ ಲಕ್ಷ್ಮೀ ರೂಪಗಳು ವಿಶೇಷವಾಗಿ ಇದೆ ಅಂತ ಸಂಕಷ್ಣ ಒಡೆಯರು ಹೇಳಿದ್ದಾರೆ. ನಾಗಾದ ರೂಪದ ಮೂರನೇ ಗುಣಮಾಣಿ ಶ್ರೀ ದುರ್ಗಾರಮಣ ವಿದ್ಯಾ ಕುಮೋಹವ ಕೊಡುವ ಕರಣಕ್ಕೆ ಅಂತ. ನೆಕ್ಸ್ಟ್ ಪದ್ಯದಲ್ಲಿ ಈ ಒಂದು ಪಂಚ ಇದು ಅವಿದ್ಯೆಗಳು ಅಂದ್ರೆ ಏನು, ಎಲ್ಲಿಂದ ಬಂತು ಅದು, ಅವಿದ್ಯೆಗಳಲ್ಲಿ ಯಾವ ಈ ರೂಪ ವಿಶೇಷಗಳನ್ನ ಹೇಳ್ತಾರೆ, ಅದು ನಾವು ನಾಳೆ ನೋಡೋಣ. ಕೃಷ್ಣಾರ್ಪಣ ಮಸ್ತು.